ನಿಮ್ಗೇನ್ ಬೇಕೆಂದ್ ನೀವೇನ್ ಯೋಚಿಸ್ತೀರಿ ಅದು ನಿಮ್ಗೆ ಲೋಕದಲ್ಲಿ ಅತಿ ಕೆಟ್ಟ ಸಂಗತಿ ಆಗ್ಬಹುದು. ತಪ್ಪಿ ಹೋದ ಮಗನು ತನಗೇನ್ ಬೇಕೆಂದು ತಿಳಿದಿದೆ ಅಂದ್ಕೊಂಡನು. ಆಸ್ತಿಯಲ್ಲಿ ನನಗೆ ನನ್ನ ಬಾಗಬೇಕು, ನಾನು ಹೊರಗೆ ಹೋಗಿ ಇಷ್ಟ ಬಂದಂತೆ ಮಾಡಬೇಕು, ಸ್ವಂತ ಬಗ್ಗೆ ಜೀವಿಸಬೇಕು. ಅವನ ತಂದೆ ಅವನಿಗೆ ಕೊಟ್ಟು ಬಿಟ್ಟನು, ವಾದವಿಲ್ಲ, ಅವನು ಕೊಟ್ಟು ಬಿಟ್ಟನು. ಅವನು ಹೊರಗೆ ಹೋಗಿ ಅದನ್ನು ವ್ಯರ್ಥ ಮಾಡಿ ತನ್ನ ಜೀವಿತವನ್ನು ಹಾಳು ಮಾಡಿಕೊಳ್ಳುತ್ತಾನೆ ಎಂದು ತಿಳಿದಿದ್ದರು. ಅದನ್ನು ಅವನಿಗೆ ಕೊಟ್ಟು ಬಿಟ್ಟ. ಏಕೆಂದರೆ ನಮಗೆ ಯಾವುದು ಬೇಡ ಎಂಬುದನ್ನು ನಾವು ಕಲಿತುಕೊಳ್ಳುವುದಕ್ಕೆ ಇರುವ ಒಂದೇ ಮಾರ್ಗ ಅದನ್ನು ಹೊಂದಿಕೊಳ್ಳುವುದರಿಂದ. ನಿಮ್ಮಲ್ಲಿ ಕೆಲವರು ಏಕಾಂಗಿಯಾಗಿದ್ದು ಮದುವೆ ಆಗಲು ನೋಡ್ತಿದ್ದೀರಿ. ನೀವು ತಪ್ಪಾದ ವ್ಯಕ್ತಿಯನ್ನು ಮದುವೆ ಆಗಬಲ್ಲಿರಿ, ನಿಮಗೆಂದಿಗೂ ದೌರ್ಭಾಗ್ಯ ಇಲ್ಲ. ಏಕಾಂಗಿಯಾಗಿರುವುದು ಕೆಟ್ಟದೆಂದು ಯೋಚಿಸಿರೋ, ಅದು ಕೆಟ್ಟದಲ್ಲ. ಕೆಟ್ಟದು ತಪ್ಪಾದ ವ್ಯಕ್ತಿಯನ್ನು ಮದುವೆ ಆಗುವುದು, ಅದೇ ಕೆಟ್ಟದು. ನಾನು ನಿಮ್ಮ ನಿಧಿನ ಕೇಳ್ತಿದ್ದೇನೆ, ನೀವು ನಿಮಗೆ ಬೇಕೆಂದು ಯೋಚಿಸುವುದೇನಾದರೂ ಆಗಿರಲಿ, ಅದನ್ನು ಪಡೆದಿದ್ರೆ ಆಗೇನು? ಆಗಲೂ ಕೂಡ ನೀವು ದೇವರನ್ನಷ್ಟೇ ಪ್ರೀತಿಸ್ತೀರಾ? ನಾವು ನಿಜವಾಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದು ಏನೆಂದರೆ, ದೇವರು ಏನಾಗಿದ್ದಾನೆ ಎಂಬುದಕ್ಕಾಗಿ ಹುಡುಕಬೇಕಾದಾಗ ಆತ ನಮಗೆ ಏನು ಮಾಡುತ್ತಾನೆ ಎಂಬುದಕ್ಕಾಗಿ ನಾವು ಅದನ್ನು ಹುಡುಕುದು. ನಿಮ್ಗೇನು ಬೇಕೋ ಅದು ನಿಮಗೆ ಸಿಗುವುದಿಲ್ಲ ಎಂಬ ಭಯದಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಿ? ನಿಮಗದು ಸಿಕ್ಕದಿದ್ದರೆ ನೀವು ಸಂತೋಷವಾಗಿರುವಿರಾ? ನೀವಿನ್ನೂ ಬೇರೆಯವರಿಗೆ ಆಶೀರ್ವಾದವಾಗಿರ್ತೀರಾ? ನೀವಿನ್ನೂ ನಿಜ ಕ್ರೈಸ್ತರಾಗಿರ್ತೀರಾ? ಆತ ನಿಮ್ಗೇನು ಮಾಡಬೇಕೆಂದು ಹೇಳಿದ್ರು ಕೂಡ, ಅಥವಾ ನೀವು ಎಲ್ಲಿ ಇದ್ದರೂ ಕೂಡ ನೀವಷ್ಟೇ ದೇವರನ್ನು ಪ್ರೀತಿಸ್ತೀರಾ? ಸಾಧ್ಯವಿದೆಯೋ? ಆಮೇನ್. ಎರಡನೆಯ ಭಯ, ಅದು ನಾನು ನಂಬುವಂತೆ ಅನೇಕರು ವ್ಯವಹರಿಸುವುದು, ಸೋಲಿನ ಭಯ. ಅದು ನಿಜವಾಗಿ ಅಪರಿಪೂರ್ಣತೆಯ ಭಯ. ಈಗ ಬಹಳ ಪರಿಪೂರ್ಣ ವ್ಯಕ್ತಿತ್ವ ಹೊಂದಿರುವ ಜನರು ಕೂಡ ಅದೇ ಸಮಸ್ಯೆಯಲ್ಲಿರ್ತಾರೆ. ಆದರೆ ನಮ್ಮೆಲ್ಲರಿಗೂ ಒಂದು ಮಟ್ಟದವರೆಗೆ ಆ ಸಮಸ್ಯೆ ಇದೆ. ವಿವಿಧ ಕಾರಣಗಳಿಗಾಗಿ ಜನರು ಸುಮ್ಮನೆ ನಾವು ಸೋಲಿಗಾಗಿ ಉಂಟು ಮಾಡಲ್ಪಟ್ಟಿಲ್ಲ ಅಂತಾರೆ. ಅದು ಹಾಗಲ್ಲ. ಸೋಲು ಪ್ರತಿ ಜೀವಿತದೊಂದು ಭಾಗ. ನಾವು ಯಶಸ್ಸಿನ ದಾರಿಯಲ್ಲಿ ಸೋಲುತ್ತೇವೆ. ನಿಮಗೆ ಸತ್ಯ ತಿಳಿಯಬೇಕಾಗಿದ್ದರೆ ಯಶಸ್ಸಿನ ದಾರಿಯಲ್ಲಿ ಸೋಲಿದೆ ತಿಳಿದುಕೊಳ್ಳಿರಿ. ಮೊದಲನೇದಾಗಿ, ಪ್ರಯತ್ನಿಸುವುದನ್ನು ನಿಲ್ಲಿಸುವ ತನಕ ಯಾರೂ ಸೋಲಲ್ಲ. ಅದೊಂದೇ ನಿಮ್ಮನ್ನು ಸೋತವರು ಎಂದು ಪಟ್ಟಿ ಕಟ್ಟುವಂಥದ್ದು. ನೀವು ಮುಂದುವರಿಯುತ್ತಾ ಹೇಳುತ್ತಾ ಪುನಃ ಪ್ರಯತ್ನ ಮಾಡುತ್ತಾ ಇರುವವರೆಗೆ ನೀತಿವಂತನು 7 ಸಾರಿ ಬಿದ್ದರೂ ಮತ್ತೆ ಏಳುವನು. ತಿಳಿತೆ, ನೀವು ನನ್ನನ್ನು ಕೆಡವಬಹುದು ಆದರೆ ತೆಗೆದುಹಾಕಲಾರ್ರಿ. ಆಮೇನ್. ನನಗೆ ಬೇರೆ ಯಾವ ಸಾಕ್ಷಿ ಇಲ್ಲದಿದ್ದರೂ ಇದೊಂದೇ ಉಂಟು, ನಾನು ಇನ್ನು ಇಲ್ಲಿದ್ದೇನೆ. ಆಮೇನ್. ಸೋಲು ನೀವು ಹಿಂದಕ್ಕೆ ಹೋಗುತ್ತಿದ್ದೀರಿ ಎಂದು ಅರ್ಥ ಕೊಡಲ್ಲ. ಕೆಲವು ವೇಳೆ ಯಶಸ್ಸಿಗಿಂತ ಹೆಚ್ಚಾಗಿ ನಮ್ಮ ಸೋಲಿನಿಂದ ಕಲಿಯುತ್ತೇವೆ. ಸೋಲೆಂದಿಗೂ ಒಂದು ಸೋಲಲ್ಲ. ನೀವು ಅದರಿಂದ ಕಲಿಯಲು ಮನಸ್ಸು ಮಾಡಿದರೆ ಮತ್ತು ಆ ತಪ್ಪನ್ನು ಮತ್ತೆ ಮಾಡದೇ ಇದ್ದರೆ. ಮತ್ತಾಯ 14ರಲ್ಲಿ ನಾವೊಂದು ಉದಾಹರಣೆಯನ್ನು ನೋಡುತ್ತೇವೆ. ಅಲ್ಲಿ ಯೇಸು ನೀರಿನ ಮೇಲೆ ನಡೆದುಕೊಂಡು ತನ್ನ ಶಿಷ್ಯರ ಕಡೆಗೆ ಬರುತ್ತಿದ್ದಾನೆ ಮತ್ತು ದೋಣಿಯಲ್ಲಿ 12 ಜನ ಶಿಷ್ಯರಿದ್ದಾರೆ. ಒಬ್ಬ ನೀರಿನ ಮೇಲೆ ನಡೆಯುವ ಧೈರ್ಯ ಮಾಡಿದ, ಅವ ಸ್ವಲ್ಪ ಸಮಯದಲ್ಲೇ ಹೆದರಿ ಮುಳುಗತೊಡಗಿದ. ಯೇಸು ಆ 12 ಮಂದಿಯನ್ನು ಪಕ್ಕಕ್ಕೆ ಕರೆದನು. ನಿಮ್ಮೊಟ್ಟಿಗೆ ಕೆಲಸ ಮಾಡಲಾರೆ, ನೀವೆಲ್ಲ ಹಿಡಿಗಳು ಅಂದ. ಆತನು, ದೇವರಿಗೆ ಸ್ತೋತ್ರ, ನಮ್ಮೊಂದಿಗೆ ಕೆಲಸ ಮಾಡ್ತಾನೆ. ಹೇಗೋ, ನಾನು ಇದನ್ನು ಖಂಡಿತವಾಗಿ ಹೇಳುತ್ತೇನೆ, ಪೇತ್ರನಿಗೆ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ಅವುಗಳಲ್ಲಿ ಒಂದು ಭಯವಾಗಿತ್ತು ಎಂದು. ದೇವರು ಏಕೆ ಪೇತ್ರನನ್ನು ದಿಗ್ಭ್ರಮೆಗೊಳಿಸುವಂತಹ ರೀತಿಯಲ್ಲಿ ಉಪಯೋಗಿಸಿದನು ಎಂಬುದಕ್ಕೆ ಒಂದು ಕಾರಣ, ಪೇತ್ರನು ಯೇಸುವನ್ನು ತೆಗಳಿದನು ಮತ್ತು 3 ಬಾರಿ ಬೊಂಕಿದನು. ಆದರೂ ಅವನು ಮುಖ್ಯ ಅಪೋಸ್ತಲನಾದನು ಎಂಬುದನ್ನು ಯೋಚಿಸಿದರೆ ಆಶ್ಚರ್ಯವಾಗುತ್ತೆ. ದೇವರು ಏಕೆ ಪೇತ್ರನ ಜೊತೆ ಕಾರ್ಯ ಮಾಡಲು ಶಕ್ತನಾದನು ಎಂಬುದಕ್ಕೆ ಕಾರಣ ಏನೆಂದರೆ, ಪೇತ್ರನಿಗೆ ಕೆಲವು ಭಯಗಳಿದ್ದರೂ ಕೂಡ ಅವನು ಕಡೆ ಪಕ್ಷ ದೋಣಿಯಿಂದ ಹೊರಗೆ ಬಂದನು. ಕೆಲವರು ಅದನ್ನೂ ಮಾಡಲ್ಲ, ಏನೇನಾದರೂ ಮಾಡಲು ಪ್ರಯತ್ನಿಸುವುದೂ ಇಲ್ಲ. ತಾವು ಸೋಲುತ್ತೇವೆಂದು ಅಷ್ಟೊಂದು ಭಯ, ಅದಕ್ಕಾಗಿ ಅವರು ಪ್ರಯತ್ನಿಸಲ್ಲ. ಜನರು ಬೇಸರದ ಜೀವನ ಶೈಲಿಯಲ್ಲಿರ್ತಾರೆ, ಬೇಸರದ ವೃತ್ತಿ, ಅದೇ ಹಳೆಯ ಬೇಸರದ ಸ್ನೇಹಿತರನ್ನು ಅವರು ಇಟ್ಕೊಳ್ತಾರೆ. ಅದೇ ಹಳೆಯ. ದೇವ್ರೇ, ನನಗೆ ಅರ್ಥವಾಗ್ತಿಲ್ಲ, ನನಗೇನಾದರೂ ತಾಜಾ ಮತ್ತು ಹೊಸದು ಬೇಕು. ಅದರಲ್ಲೇ ಸುರಕ್ಷಿತ ಅಂದ್ಕೊಂಡು ಹಾಗೆ ಮಾಡುತ್ತೇವೆ. ಬದಲಾಗಲ್ಲ, ಆದರೂ ನಮ್ಮೊಂದು ಭಾಗ ಅದನ್ನು ತಿರಸ್ಕರಿಸುತ್ತದೆ. ನಿಮ್ಮೊಂದು ಭಾಗ ದೋಣಿಯಿಂದ ಹೊರಗೆ ಹೋಗುವಂತೆ ಕೂಗುತ್ತೆ. ಆದರೆ ಆಗ ಸೈತಾನ ಹೇಳುತ್ತಾನೆ, ಮುಳುಗಿದರೆ ಏನು ಮಾಡುವೆ? ನಾನು ಅದನ್ನೇ ಮಾಡುವುದಕ್ಕಿಂತ ಬೇರೆ ಏನನ್ನಾದರೂ ಬಹುಪಾಲು ಮಾಡುತ್ತೇನೆ. ಬದಲಾಗದೇ ಇರುವುದಕ್ಕಿಂತ ಹೆಚ್ಚು ಬೆದರಿಸುವಂಥದ್ದಿಲ್ವೇ ಇಲ್ಲ. ಐ ಮೀನ್, ಸೋಲಿಗೆ ಭಯಪಡಬೇಡಿ. ನಾನು ಅಂದುಕೊಳ್ಳುವಂತೆ ನಾವು ನೋಡುವುದು ಅದು ನಾವು ಸಾಕಷ್ಟು ಮಾಡುತ್ತಿಲ್ಲ ಎಂಬುದು. ನಮ್ಮ ಸೇವೆಯ ಒಂದು ಸಮೀಕ್ಷೆ ಮಾಡಿದ್ದೆವು, ಏನೆಲ್ಲ ಪ್ರಶ್ನೆ ಬಂದವು ಎಂಬುದನ್ನು ಮರೆತಿದ್ದೇನೆ. ಆದರೆ ಎಂತಹ ಬೋಧನೆಗಳು ಅದೆಲ್ಲ ಕಡೆಯಲ್ಲಿ ಜನರಿಗೆ ಬಹಳ ಅಗತ್ಯವಾದದ್ದು ಎಂದು ಅವರು ಇಷ್ಟಪಟ್ಟರು ಎಂದು ನಾವು ತಿಳಿಬೇಕಿತ್ತು. ಆದರೆ ಮೇಲಿನ ಮೊದಲನೇ ಉತ್ತರ ಏನಾಗಿತ್ತು ಗೊತ್ತೇ? ನಾವು ದೇವರಿಗಾಗಿ ಸಾಕಷ್ಟು ಮಾಡೋದು ಯಾವಾಗೆಂದು ತಿಳಿಯಲು ಬಯಸ್ತೇವೆ. ಎಂದಾದರೂ ಆ ಚಿಕ್ಕ ನುಡಿಗಟ್ಟು ನಿಮ್ಮ ತಲೆಯಲ್ಲಿ ಸುತ್ತುತ್ತಾ ಇತ್ತೆ, ದೇವ್ರಿ ನಾ ಏನ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ, ನಾನು ಏನ್ ಮಾಡಬೇಕು ಎಂದು ನೀನು ಬಯಸುವೆ, ನಾ ಏನ್ ಮಾಡ್ಲಿ? ನೀವೇನ್ ಮಾಡ್ಬೇಕೆಂದು ದೇವರು ಬಯಸ್ತಾನೆಂದ್ರೆ ನೋಡಿ, ನೀವು ನಂಬುವುದು ಒಂದು ಆಲಸ್ಯದ ವಿಷಯವಲ್ಲ. ನಿಜವಾಗಿ ದೇವರನ್ನು ನಂಬುವುದು ಒಂದು ಚಟುವಟಿಕೆಯ ವಿಷಯ. ನೀವು ಶರೀರ ಭಾವದಲ್ಲಿದ್ದು ಎಲ್ಲವನ್ನು ಅಸ್ತವ್ಯಸ್ತ ಮಾಡಬೇಡಿ. ಆತ್ಮಿಕ ಚಟುವಟಿಕೆಯಲ್ಲಿ ಇದ್ದು ಬಿಡಿ. ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳನ್ನು ಮಾಡಬೇಡಿರಿ. ಶರೀರದಲ್ಲಿರುವುದೆಂಬುದರ ಅರ್ಥವೇನು? ಅದರರ್ಥ ದೇವರು ಮಾಡುವುದನ್ನು ನೀವು ಮಾಡಲು ಪ್ರಯತ್ನಿಸೋದು. ಆತ ಸುಮ್ಮನೆ ನಿಂತು ನೀವು ಅದರಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅದನ್ನು ನೀವು ಪಡೆಯಲು ಅಸ್ತವ್ಯಸ್ತ ಆಗೋದನ್ನು ನೋಡ್ತಾನೆ.
ಮಾಡಕ್ಕಾಗಲ್ಲ,
ನಾವು ದೇವರ ಬಳಿ ಹೋಗ್ತೇವೆ. ತಮಾಷೆ ಆಗಿದೆ.
ಓ ದೇವ್ರೆ, ದೇವ್ರೆ, ನಂಗೆ ಇದನ್ನ ಮಾಡಕ್ಕಾಗಲ್ಲ, ಇದು ಮಾಡಕ್ಕಾಗಲ್ಲ.
ಆತನಿಗೆ ಅದು ಗೊತ್ತಿಲ್ಲ ಎಂಬಂತೆ ನಾವು ಆತನಿಗೆ ಅದನ್ನು ಹೇಳುವುದು. ಆತ ನಮ್ಗೆ 5 ಮಿಲಿಯನ್ ಬಾರಿ ಹೇಳಿದ್ದಾನೆ.
ಏನು ಮಾಡಬೇಕೆಂದು ಬಯಸುತ್ತಿದ್ದೇವ್ರೆ, ನನಗೆ ಹೇಳು. ಎಲ್ಲವನ್ನು ಮಾಡಿದ್ದೇನೆ, ಏನು ಮಾಡಬೇಕೆಂದು ಗೊತ್ತಿಲ್ಲ ದೇವ್ರೆ. ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ನನಗೇನು ಉಳಿದಿಲ್ಲ.
ಹೌದು, ನಮ್ಗೆ ಹುಚ್ಚು ಹಿಡ್ದಿದೇನು? ಒಂದಿನ ಕಿರ್ಚಾಡ್ಕೊಂಡು ನಾನ್ ನೆಲದ ಮೇಲೆ ನಾಟಕೀಯವಾಗಿ ಬಿದ್ದೆ ಮತ್ತು ಅಳುತ್ತಾ ಹೇಳಿದೆ, ಸಾಕಾಯ್ತು ದೇವರೇ ನನಗೆ, ನಾ ಬಿಟ್ಬಿಡ್ತೇನೆ, ನಾನು ತ್ಯಜಿಸುತ್ತೇನೆ. ಪವಿತ್ರಾತ್ಮ ನನಗೆ ವಾಪಸ್ ಏನು ಹೇಳ್ದ ಗೊತ್ತೇ?
ನಿಜವಾಗಿಯೂ
ಅದನ್ನು ಕೇಳಿದೆ. ನನ್ನಂತೆ ನಾನು ಬಿಡೋದು ನಿನಗೆ ಇಷ್ಟ ಆಗ್ಲಿಲ್ವೇ ಎಂದು. ಆಗ ನನ್ನ ಹೃದಯದಲ್ಲಿ ಕೇಳಿಸಿದ್ದು, ಕೆಲಸ ಮಾಡೋಕ್ಕೆ ನನಗೆ ಅದೇ ಸಮಯ ಸಿಗೋದು. ನೀವು ಕೆಲವು ವೇಳೆ ಸಾಕಷ್ಟು ಆಯಾಸಗೊಂಡಾಗ ನಿಮ್ಮ ಶರೀರ ಭಾವದ ಕರ್ಮಗಳಿಗೆ ಆರಾಮ ನೀಡ್ತೀರಿ. ನಾನು ದೇವರನ್ನು ಬದಲಾಯಿಸಲು ಎಷ್ಟು ಕಷ್ಟಪಡ್ತಾ ಇದ್ದೆ. ಓ, ನಾನು ಅವರನ್ನು ಬದಲಾಯಿಸಲು ಪ್ರಯತ್ನಿಸಿದೆ, ಅವ್ರು ಬದಲಾಗಲೇ ಇಲ್ಲ. ಮತ್ತು ದೇವ್ರು ನನಗೆ ಸಹಾಯ ಮಾಡಲಿಲ್ಲ, ಅದು ನಂಗೆ ಇಷ್ಟ ಆಗಲಿಲ್ಲ. ದೇವ್ರು ನನ್ನನ್ನು ಬದಲಾಗಲು ಹೇಳ್ತಾನೆ ಇದ್ದ. ಆತ ದೇವ್ ಕಡೆ ತನ್ನ ಗಮನ ತಿರುಗಿಸಲು ನಾನು ಸದಾ ಬಯಸ್ತಿದ್ದೆ. ನನ್ನಂಥವ್ರು ಇಲ್ಲಿ ಯಾರಾದ್ರೂ ಇದ್ದೀರಾ ಹೇಳಿ ನನಗೆ. ಓ, ನಾನು ಆ ದಿನಗಳನ್ನು ನೆನಪಿಸ್ತೇನೆ, ನನಗೆ ಗೊತ್ತು. ನಿಮ್ಮಲ್ಲಿ ಕೆಲವರು ಈಗ ದಿನಗಳಲ್ಲಿದ್ದೀರಿ. ನನ್ನ ಹಿರಿಯ ಮಗ ಡೇವಿಡ್ ನನ್ನ ಹಾಗೆ ಇದ್ದನು, ಮತ್ತು ನಾವು ಒಂದು ಕೋಣೆಯಲ್ಲಿ 2 ಸೆಕೆಂಡು ಇರಕ್ಕಾಗ್ತಿರ್ಲಿಲ್ಲ. ಅದು ಗೊತ್ತಾಗ್ಲಿಲ್ಲ, ಏಕೆಂದ್ರೆ ಅವ್ನು ನನ್ನ ಹಾಗೆ ಇದ್ದನು. ಅವನೊಟ್ಟಿಗೆ ನನಗೆ ಸಾಕೋಕ್ಕಾಗ್ತಿರ್ಲಿಲ್ಲ. ನಾನಿನ್ನೂ ಹಿಂದೆ ಅಲ್ಲಿದ್ದೆ, ನನ್ನನ್ನೇ ಇಷ್ಟಪಡ್ತಿರ್ಲಿಲ್ಲ, ಅವನನ್ನು ಹೇಗೆ ಇಷ್ಟಪಡ್ಲಿ, ಏಕೆಂದ್ರೆ ಅವ್ನು ನನ್ನ ಹಾಗೆ ಇದ್ದ. ಹಲೋ, ಈಗ ನಾನು ಮಾತಾಡೋದು ನಿಮಗೆ ಸರಿಯಾಗಿ ಅರ್ಥ ಆಗ್ತಾ ಇದೆಯಲ್ಲ. ಈಗ ನಾನು ಪಟ್ಟ ಹತಾಶೆಯ ಅನುಭವವನ್ನು ಸ್ವಲ್ಪ ನೆನಪಿಸಿಕೊಳ್ಳುತ್ತಿದ್ದೇನೆ. ದೇವರನ್ನು ಬದಲಾಯಿಸಲು ನನ್ನನ್ನೇ ಬದಲಾಯಿಸಲು ಪ್ರಯತ್ನ, ಪಕ್ಕದ ಮನೆಯವರನ್ನು ನೋಡ್ತಿರ್ಲಿಲ್ಲ, ಸಮಯವಿದ್ದಾಗ ಅವ್ರ ಬಗ್ಗೆ ಕೆಲಸ ಮಾಡ್ತಿದ್ದೆ. ನಿಮ್ಮಲ್ಲಿ ಯಾರೆಲ್ಲ ಈಗ ನಿಮ್ಮ ಜೀವಿತದ ಮೇಲೆ ಕೆಲಸ ಮಾಡ್ತಿದ್ದೀರಿ? ಸರಿ, ಏನೆಂದು ಊಹಿಸಿ. ದೇವರು ಅದನ್ನು ಮಾಡಲು ಸಹಾಯ ಮಾಡುವುದಿಲ್ಲ, ಆತ ನಿಮ್ಮ ಮೇಲೆ ಕಾರ್ಯ ಮಾಡಲು ಬಯಸ್ತಾನೆ.
ಅದು ಮಾತ್ರವಲ್ಲ, ನಿಮ್ಮ ಜೀವಿತದಲ್ಲಿ ಕೆಲವು ಜನರನ್ನು ಆತ ಒಂದು ಮರಳು ಕಾಗದದಂತೆ ಉಪಯೋಗಿಸುತ್ತಿದ್ದಾನೆ. ಸರಿ, ಅದರ ಬಗ್ಗೆ ನಾವು ಈ ವಾರಾಂತ್ಯದಲ್ಲಿ ಇರುವ ಇಂತಹ ಆನಂದಿಸುವ ಇನ್ನೊಂದು ಸಂದೇಶದಲ್ಲಿ ಹೆಚ್ಚಾಗಿ ಮಾತಾಡೋಣ. ನಾವು ಮಾಡಬೇಕಾದದ್ದು ಏನೆಂದರೆ ಎಲ್ಲವನ್ನು ಲೆಕ್ಕ ಹಾಕೋದನ್ನು ಬಿಡಬೇಕು. ಎಷ್ಟೊತ್ತು ಪ್ರಾರ್ಥನೆ ಮಾಡಿದ್ದೆ, ಎಷ್ಟೊತ್ತು ಓದಿದ್ದೆ, ಸಾಕಷ್ಟು ಮಾಡಿದ್ದೇನೆಯೇ, ಸಾಕಷ್ಟು ಮಾಡಿದ್ದೇನೆಯೇ, ಮಾಡಿದ್ದೇನೆಯೇ. ಪ್ಯಾಸ್ಟರ್ ಕೇಳಿದ್ರು, ಜನರ ಗುಂಪಿನೊಂದಿಗೆ ಸಂತೋಷಪಟ್ಟೇನೆ ಎಂದು. ನಾನು ಹೇಳಿದೆ, ಹೌದು, ನಾನು ಹೇಳಿದೆ, ನಾನು ಅದನ್ನು ಬಹಳ ಹಿಂದೆ ಬಿಟ್ಟು ಬಿಟ್ಟಿದ್ದೇನೆ. ಕೂಟದಲ್ಲಿ ಜನರನ್ನು ಲೆಕ್ಕ ಹಾಕುತ್ತಾ ನನ್ನನ್ನು ಕಠಿಣ ಮಾಡಿಕೊಳ್ಳುತ್ತಿದ್ದೆ. ಏಕೆ ಗೊತ್ತೇ? ಏಕೆಂದರೆ ನನ್ನ ಸ್ವಂತ ವೈಯಕ್ತಿಕ ಯಶಸ್ಸು ಅಲ್ಲಿ ಎಷ್ಟು ಜನರು ಇರುತ್ತಾರೆ ಎಂಬುದರಿಂದ ಅಂಕುಶಗೊಳ್ಳುತ್ತದೆ ಎಂದು ಭಾವಿಸಿದ್ದೆ. ನೋಡಿ, ನನಗೆ ನೆನಪಿದೆ, ಒಂದು ಕೋಣೆಯಲ್ಲಿ 75 ಜನರನ್ನು ಸೇರಿಸುವುದು ನನಗೆ ದೊಡ್ಡ ಯಶಸ್ಸಿನಂತೆ ಇತ್ತು. ನೋಡಿ ಅಂಶವು, ನಾವು ಇದರ ಮೇಲೆ ಆಧಾರಗೊಂಡರೆ ಅದು ಸಾಕಷ್ಟಾದರೂ ಇಂದಿಗೂ ಸಾಕಲ್ಲ, ಇಂದಿಗೂ ಸಾಕಾಗಲ್ಲ, ಸಾಕಷ್ಟು ಎಂದಿಗೂ ಸಾಕಾಗುವುದಿಲ್ಲ. ನೀವಂಥ ವ್ಯವಸ್ಥೆಯಲ್ಲಿ ಇರುವವರೆಗೆ ಸೈತಾನನ್ನು ಮೇಲೆದುಕೊಂಡು ಹೇಳುತ್ತಾನೆ, ನಿನಗೆ ಇದು ಇಲ್ಲದಿದ್ದರೆ ಸಂತೋಷವಾಗಿರಲ್ಲ. ನಿಮ್ಮಲ್ಲಿ ಅನೇಕರಿಗೆ ಈಗಲೇ ಆರ್ಥಿಕ ಯಶಸ್ಸು ನಿಮ್ಮ ಜೀವಿತದಲ್ಲಿ ನೀವು ಎಣಿಸಿದ್ದಕ್ಕಿಂತ ಹೆಚ್ಚಾಗಿದೆ ಮತ್ತು ನೀವು ಇನ್ನೂ ತೃಪ್ತರಾಗಿಲ್ಲ. ತಿಳಿದೆ, ನೀವು ಎಂದೂ ಯೋಚಿಸಿದ್ದಕ್ಕಿಂತ ದೊಡ್ಡ ಮನೆ ನಿಮಗಿದೆ. ನಿಮ್ಮ ಮನೆಯು ನಿಮ್ಮ ಅಜ್ಜಿಯದಕ್ಕಿಂತ ದೊಡ್ಡದಾಗಿದೆ, ಮುತ್ತಜ್ಜಿಯದಕ್ಕಿಂತ, ತಾಯಿಗಿಂತ, ಮತ್ತು ನಿಮಗೆ ಇನ್ನೂ ದೊಡ್ಡದು ಬೇಕು. ನಾನಿಲ್ಲಿ ತಪ್ಪಾದ ಬದಿಯಲ್ಲಿದ್ದೇನೆ, ಈ ಕಡೆ ಹೋಗ್ತೇನೆ. ಈಗ ನಿಮಗೆ ಅದರ ಬಗ್ಗೆ ದುಃಖಿಸಲು, ಸ್ವಚ್ಛ ಮಾಡುವಾಗ ನೋವು ಅನುಭವಿಸಲು ಹೆಚ್ಚು ಜಾಗ ಬೇಕು ಅಲ್ವೇ? ವಸ್ತುಗಳನ್ನು ಯಶಸ್ಸನ್ನು ಲೆಕ್ಕಿಸುವುದು ನಿಮ್ಮ ಸುತ್ತಲೂ ಇರುವವರು ಹೊಂದಿರುವ ಸಂಗತಿಗಳ ಮೇಲೆ ಅಳತೆ ಮಾಡುವಾಗ. ಅಂದರೆ ಸೇವೆಯಲ್ಲಿ ನಾನು ಬೋಧಕರನ್ನು ನೋಡಿದ್ದೇನೆ, ಅವರೆಲ್ಲ ಯಾವ ಸಭೆ ದೊಡ್ಡದು ಎಂಬ ಸ್ಪರ್ಧೆಯಲ್ಲಿ ಇದ್ದಾರೆ. ಅಂದರೆ ನಾವು ಒಂದು ಸಭೆ ಸ್ಥಾಪಿಸಲು ಸೇಂಟ್ ಲೂಯಿಸ್ನ ಒಳಗಿನ ಪಟ್ಟಣಕ್ಕೆ ಹೋದೆವು. ಮತ್ತಲ್ಲಿ ಅತಿ ಬಡವರಾದ ಕೆಟ್ಟ ನೆರೆಹೊರೆಯವರನ್ನು ನಾವು ಕಂಡುಕೊಂಡೆವು. ಮತ್ತಲ್ಲಿ ನಮ್ಮ ಬಗ್ಗೆ ಹುಚ್ಚರಾಗುವ ಸಭೆಗಳನ್ನು ಕಂಡೆವು. ಸರಿ, ಇಂತಹ ದೊಡ್ಡ ಸೇವೆ ಇಲ್ಲಿಗೆ ಬಂದು ನಮ್ಮ ಜನರನ್ನು ಕದಿಯುವುದು ನಮಗೆ ಬೇಡ.
ಅದುವೇ ಸಭೆ.
ಪಾಪಿಗಳಿಗೆ ವಿರುದ್ಧವಾಗಿ ಹೋರಾಡಕ್ಕಿದ್ದರೆ ನಮಗೆ ತೊಂದರೆ ಇರುತ್ತದೆ, ಮತ್ತು ಅಲ್ಲಿರುವ ಪಾಪಿಗಳು ಓ, ನನಗೆ ನೆನಪಿದೆ, ನಾನು ಎಷ್ಟು ಹೊತ್ತು ಪ್ರಾರ್ಥಿಸಿದೆ ಎಂದು ಲೆಕ್ಕ ಹಾಕ್ತಿದ್ದೆ. ಭಾಷಾಂತರ ಮಾಡುವವಳು ನಮ್ಮ ಸಭೆಗೆ ಬಂದು ತಾನು ದಿನದಲ್ಲಿ 4 ಗಂಟೆ 5-9 ರವರೆಗೆ ಪ್ರಾರ್ಥಿಸಿದ್ದನ್ನು ಹೇಳಿದ್ಲು. ಅವಳ ಮೇಲೆ ಬಲವಾದ ದೇವರ ಶಕ್ತಿ ಇರುವಂತೆ ತೋರಿತು. ನಾನು ಅದನ್ನು ಮಾಡುತ್ತೇನೆ ಅಂದೆ. ನಾನು ಅದನ್ನು ಮಾಡ್ತೇನೆ, ಬೇರೆಯವರು ಏನು ಮಾಡುತ್ತಿದ್ದಾರೆ ಎಂದು ನೋಡಿಯೇ ನಾವು ಅದನ್ನು ಮಾಡುವುದಾದರೆ ಆಗ ಅವರಿಗೆ ಇರುವುದನ್ನು ನಾವು ಹೊಂತೇವೆ. ನೋಡಿ, ಅಲ್ಲೊಂದು ನಿಶ್ಚಿತ ಸತ್ಯ ಇದೆ. ಎಲಿಶಾ ಎಲಿಯಾ ತತ್ವದಲ್ಲಿ ಇದ್ದಂಥದ್ದು, ನಿಮಗೊಬ್ಬ ದೇವರ ದೊಡ್ಡ ಮನುಷ್ಯ ಸ್ತ್ರೀಯಾಗಬೇಕಿದ್ದರೆ ಸುತ್ತಲಿನ ಮೂರ್ಖರನ್ನು ಹಿಂಬಲಿಸಬೇಡಿ. ಸಕಾರಾತ್ಮಕ ವ್ಯಕ್ತಿಯಾಗಬೇಕಿದ್ರೆ ನಕಾರಾತ್ಮಕ ಜನರೊಂದಿಗೆ ಸೇರಬೇಡಿ. ಸುತ್ತಲಿರುವವರು ಪ್ರಭಾವ ಬೀರ್ತಾರೆ. ದೇವರು ಒಬ್ಬ ವ್ಯಕ್ತಿಯನ್ನು ಒಂದು ವಿಷಯಕ್ಕಾಗಿ ಅಭಿಷೇಕಿಸುವುದರಿಂದ ನಿಮ್ಮನ್ನು ಅಭಿಷೇಕಿಸುವುದಿಲ್ಲ. ನನ್ನ ಮಗಳು 50 ಪೌಂಡ್ ತೂಕ ಇಳಿಸಿದ್ಲು, ಮತ್ತು ನನ್ನ ಜೊತೆ ಕೆಲಸ ಮಾಡುವ ಇನ್ನೊಂದು ಸ್ತ್ರೀ 60 ಪೌಂಡ್ ಇಳಿಸಿದ್ಲು. ಅದನ್ನು ಯಾರಾದರೂ ನೋಡಿದ ಕೂಡಲೇ ಅವ್ರು ಹೇಳುವ ಮೊದಲನೇ ಸಂಗತಿ ಅಂದರೆ ನೀವೇನು ಮಾಡಿದ್ರಿ, ಏನು ಮಾಡಿದ್ರಿ? ಜನರು ಅರ್ಥ ಮಾಡಲ್ಲ, ದೇವರ ಬಳಿ ಹೋಗಿ ತಮ್ಮ ಸ್ವಂತ ಯೋಜನೆ ಪಡಿಬೇಕು. ಆಕೆ ದಿನಕ್ಕೆ 4 ಗಂಟೆ ಪ್ರಾರ್ಥಿಸಲು ಅಭಿಷೇಕ ಹೊಂದಿದ್ಲು. ನಾನು ಅದನ್ನು ಮಾಡಲು ಯತ್ನಿಸಿದ್ದೆ. ಗಡಿಯಾರ ತಗೊಂಡೆ, ಒಂದು ಕೋಣೆಗೆ ಹೋದೆ, ಬೈಬಲ್ ತಗೊಂಡೆ, ನನ್ನ ಪರಿವಾರದ ಎಲ್ಲರಿಗೂ ಅದರ ಬಗ್ಗೆ ಹೇಳಿದೆ. ಈಗಿನಿಂದ ಪ್ರತಿ ಬೆಳಿಗ್ಗೆ 5-9 ರವರೆಗೆ ಪ್ರಾರ್ಥನೆ ಕೋಣೆಯಲ್ಲಿರುತ್ತೇನೆ ನಾನು. ಅಂದರೆ ಆಗಲೇ ನನ್ನ ಹಿಂದುಗಡೆ ಪುಕ್ಕಗಳನ್ನು ಬೆಳೆಸುತ್ತಾ ಇದ್ದೆ. ಅಲ್ಲಿ 5 ನಿಮಿಷ ಪ್ರಾರ್ಥಿಸಿದೆ. ಆಗಲೇ ನನಗೆ ತಿಳಿದಿದ್ದ ಎಲ್ಲದರ ಬಗ್ಗೆ 3 ಬಾರಿ ಪ್ರಾರ್ಥಿಸಿದ್ದೆ. ನಂತರ ನನಗೆ ಪರಿಶುದ್ಧ ತೂಕಡಿಕೆ ಬಂದಿತು. ನಿಮಗೆ ಅದರ ಬಗ್ಗೆ ಗೊತ್ತೇನು? ಅಂದಹಾಗೆ ನನ್ನಲ್ಲಿ ಹೋಗಿ ನಿದ್ದೆ ಮಾಡಿದ ಬಗ್ಗೆ ಪರಿವಾರದವರಿಗೆ ಹೇಳಿಲ್ಲ. ನಾನದನ್ನು ಮಾಡಲು ದೇವರು ಸಹಾಯ ಮಾಡಲಿಲ್ಲ. ನಾನು 1 ವರ್ಷದಲ್ಲಿ ಸತ್ಯವೇದವನ್ನು ಓದಿ ಮುಗಿಸಬೇಕೆಂದು ಪ್ರಯತ್ನಿಸಿದಾಗ ಅದೇ ಅನುಭವವಾಯಿತು. ಅದು ಮಾಡೋದು ಒಳ್ಳೆಯದು. ಆದರೆ ನೋಡಿ, ನಾನೊಬ್ಬ ಬೋಧಕಿ, ಏನಾದರೂ ಓದಲು ಆರಂಭಿಸ್ತೇನೆ.
ನಂತರ ಮುಂದೆ ಹೋಗಿ ಇಡೀ ಸತ್ಯವೇದವನ್ನು ತಿರುಗಿಸುವುದು, ಎಲ್ಲ ಕಡೆ ಹೋಗುವುದು, ಆದಿಕಾಂಡದಿಂದ ಕಾಲಾನುಕ್ರಮವಾಗಿ ಆರಂಭಿಸೋದು ಕಷ್ಟ ಸಾಧ್ಯವನಿಸುತ್ತದೆ. ಅಂದರೆ ನಾನು ನೋಡಿ ಯಾಜಕ ಕಾಂಡಕ್ಕೆ ಹೋಗುತ್ತೇನೆ, ದೇವರಿಗೆ ಉದ್ದೇಶಿತ ಅಂತ ತಿಳಿತೇನೆ. ಆದರೆ ನಾನು ಅನೇಕ ವಿಷಾದಗಳನ್ನು ಮಾಡಬಹುದು. ದೇವರಿಗೆ ನಾನು ಗೊತ್ತು ಹೇಗೆ ಒಂದುಗೂಡಿಸ್ತೇನೆ ಎಂದು ತಿಳಿತಿದ್ದಾನೆ ಆತ. ನಾನು ನುಣುಚಿಕೊಳ್ಳಲು ಪ್ರಯತ್ನಿಸ್ತಿಲ್ಲ. ಒಂದು ಯೋಜನೆ ಹೊಂದಿರೋದು ಒಳ್ಳೆಯದು, ಆದರೆ ನಾನು ಹೇಳೋದು ನೀವು ಬೇರೆಯವರ ಯೋಜನೆಯನ್ನು ಹೊಂದಲು ಪ್ರಯತ್ನಿಸುತ್ತಾ ಅವರ ಯೋಜನೆಯನ್ನು ಹೊಂದಿದ್ದರೆ, ಅವ್ರು ಹೊಂದಿರೋದನ್ನ ನೀವು ಹೊಂದ್ತೀರಿ, ಅವ್ರು ಹಾಗೆ ಆಗ್ತೀರಿ ಎಂದು ಯೋಚಿಸಿದ್ರೆ ಅದು ಹಾಗಾಗಲ್ಲ. ದೇವರ ಯೋಜನೆಗೆ ನೀವು ಆತನ ಬಳಿಗೆ ಹೋಗಲು ಆತ ಬಯಸ್ತಾನೆ. ನಾವು ಕ್ರೈಸ್ತರಾಗಿ ಅನೇಕ ಸೂತ್ರಗಳನ್ನು ಅನುಸರಿಸಲು ಪ್ರಯತ್ನಿಸ್ತೇವೆ. ಆಮೀನ್. ಎಲ್ಲದಕ್ಕೆ ಲೆಕ್ಕ ಹಾಕೋದನ್ನು ನಿಲ್ಲಿಸಿ. ಎಷ್ಟು ಉತ್ತಮವಾಗಿದ್ದೇನೆ, ಎಷ್ಟು ತಪ್ಪುಗಳನ್ನು ಮಾಡಿದ್ದೇನೆ. ದಾವಿದ ಇಸ್ರಾಯೇಲ್ರನ್ನು ಎಣಿಸಿದ. ತಾನು ಮುಂದಿನ ಯುದ್ಧಕ್ಕೆ ಹೋಗುವಾಗ ಉತ್ತಮವಾಗಿ ಭಾವಿಸಿಕೊಳ್ಳಬೇಕೆಂಬುದಕ್ಕಾಗಿ ದೇವರೊಂದು ಕ್ಷಯವನ್ನು ಬರಮಾಡಿದ. ಆತನಿಗೆ ಬೇಸರವಾಯಿತು, ಏಕೆಂದರೆ ದಾವಿದನು ಎಷ್ಟು ಜನರನ್ನು ಹೊಂದಿದ್ದರೆ ಯುದ್ಧವನ್ನು ಗೆಲ್ಲಬಹುದೆಂದು ನೋಡ್ತಿದ್ದ. ಅದಕ್ಕೆ ಬೇಕಾದದ್ದು ನಿನ್ನ ಬಳಿ ಇದೆ, ನೀನು ನನ್ನನ್ನು ಹೊಂದಿರುವೆ ಎಂದಾತ ತಿಳಿಯಲು ದೇವರು ಬಯಸ್ದ. ಅದಕ್ಕೇನು ತಗಲುತ್ತದೆ ಎಂದು ನೀವು ತಿಳಿಯಬೇಕೆಂದು ದೇವರು ಬಯಸ್ತಾನೆ, ಏಕೆಂದರೆ ನೀವು ಆತನನ್ನು ಹೊಂದಿದ್ದೀರಿ. ನೀವು ಬೇರೆಯವರ ಹಾಗೆ ಇರಬೇಕಾಗಿಲ್ಲ, ಬೇರೆಯವರು ಮಾಡುವಂತೆ ನೀವು ಮಾಡಬೇಕಿಲ್ಲ. ನೀವು ಅದ್ವಿತೀಯ ವ್ಯಕ್ತಿ ಮತ್ತು ನೀವೇ ಆಗಿರ್ಬೇಕೆಂದು ದೇವರು ಬಯಸ್ತಾನೆ. ನಮಗಿರುವ ಮತ್ತೊಂದು ಭಯ ಅದುವೇ ಮನುಷ್ಯರ ಭಯ. ಅಯ್ಯೋ ದೇವರೇ, ದೇವರು ನನ್ನ ಕಡೆಗಿದ್ದರೆ ಮನುಷ್ಯ ನನಗೇನು ಮಾಡಾನು? ನಾವೇಕೆ ಬೇರೆಯವರ ಅನುಮೋದನೆಗೆ ಒಗ್ಗಿಕೊಂಡಿದ್ದೇವೆ? ನಾವು ಭಿನ್ನವಾದ ಕೇಶವಿನ್ಯಾಸ ಹೊಂದುತ್ತೇವೆ ಮತ್ತು ಎದುರು ನೋಡೋದು ಜನರು ಹೀಗೆ ಹೇಳಬೇಕೆಂದು. ಆದರೆ ಹೀಗೆ ನೋಡಿದರೆ ಯಾರಾದರೂ ಹೀಗಂದ್ರೆ ಅರ್ಥ ಏನು ಗೊತ್ತೇ? ಅದು ಅದ್ವಿತೀಯ. ಅಪೋಸ್ತಲರ ಕೃತ್ಯ 5:29, ಮನುಷ್ಯರಿಗಿಂತ ದೇವರಿಗೆ ವಿದ್ಯರಾಗಿ. ಪೌಲ ಗಲಾತ್ಯ 1:10 ಹೇಳಿದ, ಇನ್ನೂ ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ ಎಂದು. ವಾವ್ ವಾವ್ ಇಮ್ಮಡಿ ವಾವ್. ನಾನು ಇಲ್ಲಿ ನಿಂತು ಹೇಳಬಲ್ಲೆ, ನಾನು ಜನಪ್ರಿಯಳಾಗಲು ಪ್ರಯತ್ನಿಸುತ್ತಿದ್ದರೆ ಯಾವುದನ್ನು ನಾನು ಬಯಸುತ್ತಿದ್ದೆನು? ನಾನಿದನ್ನು ಮಾಡುವಂತೆ ದೇವರು ನನ್ನನ್ನು ಕರೆದ ಆರಂಭದ ದಿನಗಳಲ್ಲಿ ನಾನು ಜನಪ್ರಿಯ ಆಗಲು ಪ್ರಯತ್ನಿಸ್ತಿದ್ರೆ ನನ್ನ ಮೇಲಿದ್ದ ಕರೆಯಿಂದ ಹೊರಟು ಹೋಗ್ತಿದ್ದೆ, ಗುಂಪಿನಲ್ಲಿ ಜನಪ್ರಿಯಳಾಗಲು ಆರಿಸ್ತಿದ್ದೆ. ನಾನು ಈ ದಿನ ನಿಲ್ತಿರಲಿಲ್ಲ. ಸೈತಾನ ಜನರ ವಿದ್ಯೆಯನ್ನು ಕದೀತಾನೆ, ಏಕೆಂದರೆ ಅವರಿಗೆ ಎಲ್ಲರ ಅನುಮೋದನೆ ಬೇಕು. ಯಾರಾದರೂ ದೋಣಿಯಿಂದ ಹೊರಗೆ ಬಂದು ಮೊದಲನವರಾಗಿ ಕೆಲಸ ಮಾಡಲು ದೇವರು ಕರೀತಾನೆ. ಆಮೇನ್. ನಾವು ಯೋಹಾನ 12:42-43 ಕಡೆ ನೋಡೋಣ. ಪರದೆ ಮೇಲೆ ಹಾಕಲು ಬಯಸ್ತೇನೆ. ಇದರ ಗಂಭೀರತೆ ನೀವು ನೋಡಿ. ಕೆಲವರು ದೇವರೊಟ್ಟಿಗೆ ಕೂಡ ಹೋಗಲ್ಲ, ದೇವರಲ್ಲಿ ಆಳವಾದ ಮಟ್ಟಕ್ಕೆ ಹೋಗುವುದಿಲ್ಲ. ಅವರು ತಮ್ಮ ಜೀವಿತವೆಲ್ಲ ಸಭೆಯಲ್ಲಿ ಆಟವಾಡುತ್ತಿರುತ್ತಾರೆ. ಅವರು ದೇವರಿಗೆ ಬದ್ಧರಾಗಲ್ಲ. ನೋಡಿ, ನೀವು ಒಬ್ಬ ತೀವ್ರ ಕ್ರೈಸ್ತರಾಗಿರುವುದಾದರೆ ನಿಮ್ಮ ಸ್ನೇಹಿತರು ಪೂರ್ಣ ಕ್ರೈಸ್ತರಾಗಲು ಬಯಸ್ತಿದ್ರೆ, ಇದರ ಗಂಭೀರತೆ ನೀವು ನೋಡಿ. ನೀನು ಪರಿಶುದ್ಧನಾಗಿದ್ದಿ ಅಂದುಕೊಳ್ಳುವೆ, ನಮಗಿಂತ ಉತ್ತಮನು ಅಂದುಕೊಳ್ಳುವೆ. ನನಗೆ ನೆನಪಿದೆ, ನನ್ನ ಸ್ನೇಹಿತೆಯರ ಒಂದು ಗುಂಪು ಇದನ್ನು ನಾನು ಮಾಡುವಂತೆ ದೇವರು ನನ್ನನ್ನು ಕರೆದ ಮೇಲೆ ನಾನು ಮನೆಯಲ್ಲಿ ಉಳಿಯಲು ಆರಂಭಿಸಿದೆ. ಅಧ್ಯಯನ, ಪ್ರಾರ್ಥನೆ, ಆತ್ಮಿಕವಾಗಿರುವ ಪ್ರಯತ್ನ, ದೇವರನ್ನು ಹುಡುಕಿ ಏನಾದರೂ ಕಲಿಯೋದು. ಆಗ ಬೇರೆ ವಿಷಯಗಳಲ್ಲಿ ಆಸಕ್ತಿ ಕಳೆದುಕೊಂಡೆ. ಮುಂಚೆ ಮಾಡಿದ ಅನೇಕ ವಿಷಯಗಳನ್ನು ಮಾಡಲು ಬಯಸಲಿಲ್ಲ. ಅದು ಜೀವಿತದ ಮೇಲೆ ಅಸಲಿ ಕರೆಯಾಗಿತ್ತು. ನನ್ನ ಸ್ನೇಹಿತೆಯರು ನನ್ನ ಬಳಿ ಗಂಭೀರವಾಗಿ ಹೇಳಿದ್ದರು, ಜಾಯ್ಸ್, ನಮಗೆ ನಿನ್ನ ಬಗ್ಗೆ ಚಿಂತೆ ಇದೆ. ನೀನಿದ್ರಲ್ಲಿ ಸ್ವಲ್ಪ ಅತಿಯಾಗಿ ಹೋಗ್ತಿದ್ಯಾ? ಧಾರ್ಮಿಕ ವಿಷಯದಲ್ಲಿ ಅವರೆಲ್ಲರೂ ಕ್ರೈಸ್ತರು, ಅವರಿಗೆ ನನ್ನ ಬಗ್ಗೆ ಚಿಂತೆ ಇತ್ತು. ಏಕೆಂದರೆ ನಾನು ದೇವರು ಬಯಸಿದ್ದನ್ನು ಮಾಡಲು ಪ್ರಯತ್ನಿಸುತ್ತಿದ್ದೆ. ನಾವು ಸ್ನೇಹಿತರನ್ನು ಕಳ್ಕೊಂಡೆವು, ನಮ್ಮ ಪರಿವಾರದವರು ನಮ್ಮನ್ನು ದೂರ ಮಾಡಿದರು. ಬೇರೆಯವರು ಮಾಡುತ್ತಿರುವುದಕ್ಕಿಂತ ಭಿನ್ನವಾದ್ದನ್ನು ಮಾಡಿದರೆ ಅವರು ಇಷ್ಟಪಡಲ್ಲ. ಕೇಳಿಸ್ತೆ, ನಾನು ಹೇಳಿದೆ ಬೇರೆಯವರು ಮಾಡುತ್ತಿರುವುದನ್ನು ಭಿನ್ನವಾಗಿ ನೀವು ಮಾಡಿದರೆ ಅವರು ಇಷ್ಟಪಡಲ್ಲ ಎಂದು. ನೋಡಿ ವಚನ 42, ಯೋಹಾನ 12:42. ಅದಾಗ್ಯೂ ಮುಖ್ಯಾಧಿಕಾರಿಗಳಲ್ಲಿ ಅನೇಕರು ಆತನ ಮೇಲೆ ನಂಬಿಕೆ ಇಟ್ಟರು. ಆದರೆ ಫರಿಸಾಯರ ನಿಮಿತ್ತ ತಾವು ಸಭಾಮಂದಿರದಿಂದ ಬಹಿಷ್ಕರಿಸಲ್ಪಡಬಾರದೆಂದು ಅವರಾತನನ್ನು ಒಪ್ಪಿಕೊಳ್ಳಲಿಲ್ಲ. ಯಾಕೆಂದರೆ ಅವರು ದೇವರ ಹೊಗಳಿಕೆಗಿಂತ ಮನುಷ್ಯರ ಹೊಗಳಿಕೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಅವರು ಮನುಷ್ಯರೊಟ್ಟಿಗೆ ಇರುವ ಬೆಲೆಯನ್ನು ದೇವರೊಟ್ಟಿಗೆ ಇರುವ ಬೆಲೆಗಿಂತ ಹೆಚ್ಚಾಗಿ ನೋಡಿದರು. ಅದು ಸೋಜಿಗವಲ್ಲವೇ? ಜನರು ಯೇಸುವನ್ನು ನಂಬಬೇಕಿದ್ದ ಜನರು, ಆದರೆ ಅದು ಜನಪ್ರಿಯವಲ್ಲವಾಗಿದ್ದರಿಂದ ಅವರು ದೇವರಿಂದ ದೂರವಾದರು ಮತ್ತು ಜನರನ್ನು ಸಂತೋಷಪಡಿಸಿದ್ದರು. ನೀವು ಎಚ್ಚರವಾಗಿರಬೇಕು. ಜನರ ಭಯ ನಿಮ್ಮನ್ನು ಆಳಿ ನಿಯಂತ್ರಿಸಬಾರದು. ಅವೆಲ್ಲ ಭಯದ ವಿಧಗಳು. ಅಂದಹಾಗೆ ನಾನು ನನ್ನ ಕಳೆದ ರಾತ್ರಿಯ ಸಂದೇಶವನ್ನು ಬಹುಪಾಲು ಮುಗಿಸಿದ್ದೇನೆ. ನಾವು ಈ ಬೆಳಿಗ್ಗೆದನ್ನು ಇನ್ನೂ ಮುಟ್ಟಿಲ್ಲ, ಆದರೆ ಚಿಂತಿಸಬೇಡಿ. ನನಗೆ ಇನ್ನೂ 7 ನಿಮಿಷಗಳು ಉಳಿದಿವೆ. ಕೊರತೆ ಭಯ ಇದೆ, ಏಕಾಂಗಿತನದ ಭಯ, ತಿರಸ್ಕಾರದ ಭಯ, ಪರಿತ್ಯಾಗದ ಭಯ, ಮರಣದ ಭಯ, ತಪ್ಪಾಗಿರೋ ಭಯ. ನಾನು ತಪ್ಪಾಗಿದ್ದೇನೆ ಎಂದು ಹೇಳಿದ್ರಲ್ಲಿ ಭಯಂಕರ ಏನು? ಅದನ್ನು ನೀವು ಪ್ರಯತ್ನಿಸಿ ಹೇಳಿ, ನಾನು ತಪ್ಪಾಗಿ ಇದ್ದೆ. ಗುಣಗಬೇಡಿ, ಹೇಳಿರಿ ನಾನು ತಪ್ಪಾಗಿ ಇದ್ದೆ. ನೋಡಿ, ಸರಿಯಾಗಿರುವುದಕ್ಕೆ ಹೆಚ್ಚಿನ ಮಾನ್ಯತೆ ಇದೆ. ಸರಿಯಾಗಿ ಇರುವುದಕ್ಕೆ ಮಾಡುವ ಕಸಿವಿಸಿ ಸೋಜಿಗದ್ದು ಅದಕ್ಕೆ ಕಾರಣ ಗೊತ್ತೇ ನಿಮಗೆ? ಯಾರಿಗಾದರೂ ನೀತಿ ಗೊತ್ತಿದ್ದರೆ ನೀವು ಆ ಮೂರ್ಖತನವನ್ನು ಮಾಡಬೇಕಾಗಿಲ್ಲ. ನೀವು ಸರಿಯಾಗಿದ್ದೀರೆಂದು ಬೇರೆಯವರು ತಿಳಿಯಬೇಕಿಲ್ಲ. ದೇವರೊಟ್ಟಿಗೆ ನೀವು ಸರಿ ಇದ್ದೀರೆಂದು ನಿಮ್ಗಾಗ್ಲೇ ಗೊತ್ತು. ನೀವು ಸರಿಯಾಗಿದ್ದೀರೆಂದು ಸಾಧಿಸಬೇಕಾದ ಅಗತ್ಯವಿದ್ರೆ ನಿಮ್ಗೆ ಗೊತ್ತು, ದೇವರು ನ್ಯಾಯಸ್ಥಾಪಕ, ಆತ ಅದನ್ನು ಮಾಡ್ತಾನೆ. ತೊಂದರೆ, ಕಷ್ಟ, ಹಿಂಸೆಗಳು ಇವೆಲ್ಲ ಭಯವೇ. ನನಗಿಷ್ಟ ಯೋಹಾನ 4 ಯೇಸು ಶಿಷ್ಯರ ಜೊತೆ ದೋಣಿಯಲ್ಲಿದ್ದಾಗ ಆತ ಹೇಳಿದ, ಈಗ ಇದನ್ನು ಅರ್ಥ ಮಾಡಿಕೊಳ್ಳಿ, ನಾವು ಆಚೆ ದಡಕ್ಕೆ ಹೋಗೋಣ. ಆತ ಅವರೆಲ್ಲಿಗೆ ಹೋಗ್ತಿದ್ದಾರೆಂದು ಹೇಳಿದಾನೆ. ನಾವು ಆಚೆ ದಡಕ್ಕೆ ಹೋಗೋಣ. ನಿಮ್ಮ ಭವಿಷ್ಯದ ದಿಕ್ಕಿನ ಕಡೆಗೆ ಹೋಗುವುದರ ಬಗ್ಗೆ ದೇವರು ಹೇಳಿದ್ದಾನೆಂದು ಎಷ್ಟು ಜನ ನಂಬುತ್ತೀರಿ? ಮತ್ತು ನಿಮಗೀಗ ಏನಿದೆ? ಒಂದು ಬಿರುಗಾಳಿ ಅಷ್ಟೇ. ಅವರಿಗೆ ಇದ್ದ ಮುಂದಿನ ವಿಷಯ ಒಂದು ಬಿರುಗಾಳಿ. ಅವರಿಗೆ ಒಂದು ಬಿರುಗಾಳಿ ಇದ್ದದ್ದು ಮಾತ್ರವಲ್ಲ, ಯೇಸು ದೋಣಿಯ ಹಿಂಭಾಗದಲ್ಲಿ ನಿದ್ದೆ ಮಾಡ್ತಿದ್ದ. ಈ ಪ್ರೋತ್ಸಾಹ ಚೆನ್ನಾಗಿದೆಯಲ್ಲ. ಸರಿ, ನಾವು ಆಚೆ ದಡಕ್ಕೆ ಹೋಗುತ್ತೇವೆ ಎಂದು ನೆನೆಸಿದ್ದೆವು. ಈಗ ಈ ಬಿರುಗಾಳಿ ನಮ್ಮನ್ನು ಕೊಲ್ಲುತ್ತದೆ. ಅವರು ಆತನನ್ನು ಎಬ್ಬಿಸಿದ್ರು. ಕರ್ತನೆ, ನಾವು ನಾಶವಾಗ್ತೇವೆ ನಿಮ್ಮ ಚಿಂತೆ ಇಲ್ವೇ? ಆತ ಅವರನ್ನು ಭಯ ಅಪನಂಬಿಕೆಗಾಗಿ ಗದರಿಸಿದ. ಕೆಲ ವಚನಗಳ ನಂತರ ಅವರು ಆಚೆ ದಡದಲ್ಲಿ ಕಾಣಿಸಿಕೊಂಡ್ರು.
ನಿಮಗೆ ಗೊತ್ತು, ದೇವರು ನಿಮ್ಮನ್ನು ಆಚೆ ದಡಕ್ಕೆ ತರ್ತಾನೆ.